ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 5/5/2024 ಅವ್ಯಕ್ತ ಭಕ್ತಾದ ಮಧುಬನ ರಿವೈಸ್ 15/11/99. ಪರಮಾತ್ಮ ತಂದೆಯ ಸಮಾನಾಗಲು ಸಹಜ ಪುರುಷಾರ್ಥ ಅಂದರೆ ಆಜ್ಞಾಕಾರಿಗಳಾಗುವುದೇ ಪರಮಾತ್ಮ ತಂದೆಯ ಸಮಾನಾಗಲು ಸಹಜ ಪುರುಷಾರ್ಥ ಆಗಿದೆ. ಇಂದು ಭಕ್ತಾದ ತಮ್ಮ ಪವಿತ್ರ ಹಂಸಗಳ ಸಭೆಯನ್ನು ನೋಡುತ್ತಿದ್ದಾರೆ. ಪ್ರತಿಯೊಬ್ಬ ಮಕ್ಕಳು ಪವಿತ್ರ ಹಂಸ ಆಗಿದ್ದೀರಾ. ಸದಾ ಮನಸ್ಸಿನಲ್ಲಿ ಜ್ಞಾನರತ್ನದ ಮನನವನ್ನು ಮಾಡುತ್ತಿರುತ್ತೀರಾ. ಪವಿತ್ರ ಹಂಸಗಳ ಕೆಲಸವೇ ಆಗಿದೆ ವ್ಯರ್ಥ ಅನ್ನುವ ಕೊಡಕನ್ನು ತ್ಯಾಗ ಮಾಡುವುದು ಮತ್ತು ಜ್ಞಾನರತ್ನವನ್ನು ಮನನ ಮಾಡುವುದು. ಒಂದೊಂದು ಜ್ಞಾನರತ್ನ ಎಷ್ಟೊಂದು ಅಮೂಲ್ಯ ಆಗಿದೆ. ಪ್ರತಿಯೊಂದು ಮಗು ಜ್ಞಾನರತ್ನದ ಗಣಿಯಾಗಿ ಬಿಟ್ಟಿದ್ದೀರಾ. ಪ್ರತಿಯೊಬ್ಬ ಮಕ್ಕಳು ಜ್ಞಾನರತ್ನದ ಗಣಿಯಾಗಿದ್ದೀರಾ. ಜ್ಞಾನರತ್ನದ ಖಜಾನೆಯಿಂದ ಮಕ್ಕಳು ಸದಾ ಭರ್ಪೂರಾಗಿ ಇರುತ್ತೀರಾ. ಈ ದಿನ ಭಕ್ತಾದ ಮಕ್ಕಳಲ್ಲಿ ವಿಶೇಷವಾಗಿ ಒಂದು ಮಾತನ್ನು ಚೆಕ್ ಮಾಡುತ್ತಿದ್ದರು. ಆ ಮಾತು ಯಾವುದಾಗಿದೆ? ಜ್ಞಾನ ಮತ್ತು ಯೋಗವನ್ನು ಸಹಜವಾಗಿ ಧಾರಣೆ ಮಾಡಿಕೊಳ್ಳಲು ಸಾಧನ ಅಂದರೆ ಭಕ್ತಾದರವರಿಗೆ ಆಜ್ಞಾಕಾರಿಗಳಾಗಿ ಜೀವನವನ್ನು ನಡೆಸುವುದು. ತಂದೆಯ ರೂಪದಲ್ಲೂ ನಾವು ಆಜ್ಞಾಕಾರಿಯಾಗಬೇಕು. ತಂದೆಯಾದಂತಹ ಪರಮಾತ್ಮನಿಗೆ ನಾವು ಆಜ್ಞಾಕಾರಿಗಳಾಗಬೇಕು. ಶಿಕ್ಷಕ ಆದಂತಹ ಪರಮಾತ್ಮನಿಗೆ ಆಜ್ಞಾಕಾರಿಗಳಾಗಬೇಕು ಮತ್ತು ಸದ್ಗುರು ಆದಂತಹ ಪರಮಾತ್ಮನಿಗೆ ಆಜ್ಞಾಕಾರಿಗಳಾಗಬೇಕು. ಮೂರು ರೂಪದಲ್ಲೂ ನಾವು ಪರಮಾತ್ಮ ತಂದೆಗೆ ಆಜ್ಞಾಕಾರಿಗಳಾಗಬೇಕು, ಅಂದರೆ ಸಹಜ ಪುರುಷಾರ್ಥಿಗಳಾಗಬೇಕು. ಏಕೆಂದರೆ ಈ ಮೂರು ರೂಪದಲ್ಲೂ ತಂದೆಯ ಮೂಲಕ ಮಕ್ಕಳಿಗೆ ಆಜ್ಞೆ ಸಿಕ್ಕಿದೆ. ಅಮೃತ ವೇಳೆಯಿಂದ ಹಿಡಿದು ರಾತ್ರಿಯವರೆಗೂ ಪ್ರತಿ ಕ್ಷಣ ಪ್ರತಿಯೊಂದು ಕರ್ತವ್ಯವನ್ನು ಮಾಡುವುದಕ್ಕೆ ತಂದೆಯ ಮೂಲಕ ಆಜ್ಞೆ ಸಿಕ್ಕಿದೆ. ಆಜ್ಞೆಗನುಸಾರವಾಗಿ ನೀವೆಲ್ಲರೂ ನಡೆಯುತ್ತೀರಾ. ಆಜ್ಞೆಗನುಸಾರವಾಗಿ ನಡೆದಾಗ ಯಾವುದೇ ಪ್ರಕಾರದ ಪರಿಶ್ರಮದ ಅನುಭವ ಆಗುವುದಿಲ್ಲ ಅಥವಾ ಕಷ್ಟದ ಅನುಭವ ಆಗುವುದಿಲ್ಲ. ಪ್ರತಿ ಕ್ಷಣ ಮನಸ್ಸಿನಲ್ಲಿ ಎಂತಹ ಸಂಕಲ್ಪವನ್ನು ಮಾಡಬೇಕು ಅನ್ನುವ ಆಜ್ಞೆ ತಂದೆಯ ಮೂಲಕ ಸ್ಪಷ್ಟವಾಗಿ ಸಿಕ್ಕಿದೆ. ಬಾಯಿಯ ಮೂಲಕ ಎಂತಹ ಶಬ್ದವನ್ನು ಮಾತನಾಡಬೇಕು ಅನ್ನುವ ಮಾತಿನ ಬಗ್ಗೆ ಸ್ಪಷ್ಟವಾದ ಆಜ್ಞೆ ಸಿಕ್ಕಿದೆ. ನಾವು ಎಂತಹ ಕರ್ಮವನ್ನು ಮಾಡಬೇಕು ಅನ್ನುವ ಮಾತಿನ ಬಗ್ಗೆ ಸ್ಪಷ್ಟವಾದ ಆಜ್ಞೆ ಸಿಕ್ಕಿದೆ. ಮನಸ್ಸ ವಾಚ ಕರ್ಮಣ ಮೂರಕ್ಕೂ ಸ್ಪಷ್ಟವಾದ ಆಜ್ಞೆ ಸಿಕ್ಕಿದೆ. ಅಂದ ಮೇಲೆ ಇದನ್ನು ನಾನು ಮಾಡಬೇಕು ಅಥವಾ ಇದನ್ನು ನಾನು ಮಾಡಬಾರದು ಎಂದು ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ಇದು ಸರಿಯಾದ ಕಾರ್ಯಾಗಿದೆಯೋ ಅಥವಾ ಇದು ತಪ್ಪು ಕಾರ್ಯಾಗಿದೆಯೋ ಎಂದು ವಿಚಾರವನ್ನು ಮಾಡುವ ಅವಶ್ಯಕತೆ ಇಲ್ಲ. ವಿಚಾರವನ್ನು ಮಾಡಲು ನೀವು ಪರಿಶ್ರಮ ಪಡುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆಯ ಆಜ್ಞೆ ಸದಾ ಶ್ರೇಷ್ಠ ಆಜ್ಞೆಯಾಗಿದೆ. ಅಂದ ಮೇಲೆ ಎಷ್ಟೆಲ್ಲಾ ಕುಮಾರರು ಮಧುಬನಕ್ಕೆ ಬಂದಿದ್ದೀರೋ ಈ ಕುಮಾರರ ಸಂಘಟನೆ ಬಹಳ ಒಳ್ಳೆಯ ಸಂಘಟನೆಯಾಗಿದೆ. ಪ್ರತಿಯೊಬ್ಬರು ತಂದೆಗೆ ಮಗುವಾದ ತಕ್ಷಣ ತಂದೆಯ ಸಮ್ಮುಖದಲ್ಲಿ ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಪರಮಾತ್ಮ ತಂದೆಗೆ ಮಕ್ಕಳಾದ ತಕ್ಷಣ ಮೊದಲು ಯಾವ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಬಾಬಾ, ನನ್ನ ಬಳಿ ಏನು ತನು ಇದೆ, ಮನಸ್ಸಿದೆ, ಧನ ಸಂಪತ್ತಿದೆ, ಅದ್ಯಾವುದೂ ನನ್ನದಲ್ಲ, ಅದೆಲ್ಲವೂ ನಿಮ್ಮದಾಗಿದೆ ಎಂದು ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ಹಾಗೆ ನೋಡಿದರೆ ಕುಮಾರರ ಬಳಿ ಬಹಳಷ್ಟು ಹಣ ಇರುವುದಿಲ್ಲ. ಇನ್ನು ಎಷ್ಟೆಲ್ಲಾ ಹಣ ಇದೆಯೋ ಆ ಸಂಪೂರ್ಣ ಹಣ ನಿಮ್ಮದಾಗಿದೆ ಬಾಬಾ ಎಂದು ಪರಮಾತ್ಮ ತಂದೆಗೆ ಸಂಪೂರ್ಣ ಹಣವನ್ನು ಅರ್ಪಣೆ ಮಾಡಿ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡಿದ್ದೀರಾ? ತನು ಕೂಡ ನಿಮ್ಮದಾಗಿದೆ, ಮನಸ್ಸು ನಿಮ್ಮದಾಗಿದೆ, ಧನ ಸಂಪತ್ತು ನಿಮ್ಮದಾಗಿದೆ, ಸರ್ವ ಸಂಬಂಧವನ್ನು ನಿಮ್ಮ ಜೊತೆಗೆ ಜೋಡಣೆ ಮಾಡಿದ್ದೇನೆ ಎಂದು ಪಕ್ಕಾ ಪ್ರತಿಜ್ಞೆಯನ್ನು ಮಾಡಿದ್ದೀರಾ ತಾನೆ? ತನು, ಮನ, ಧನ, ಸಂಬಂಧ ಎಲ್ಲವೂ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆದ ನಂತರ ನನ್ನದು ಎಂದು ಹೇಳಿಕೊಳ್ಳಲು ಏನು ಉಳಿಯಿತು? ಅಂದ ಮೇಲೆ ನಿಮ್ಮ ಜೀವನದಲ್ಲಿ ಪುನಃ ಸ್ವಲ್ಪವಾದರೂ ನನ್ನತನ ಇದೇನು? ನನ್ನತನ ಉಳಿಯಲು ಸಾಧ್ಯ ಇದೇನು? ತನು, ಮನ, ಧನ, ಜನ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ತಾನೆ? ಪ್ರವೃತ್ತಿಯವರು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ? ಮಧುಬನದವರು ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ? ಪಕ್ಕಾ ರೂಪದಲ್ಲಿ ಅರ್ಪಣೆ ಮಾಡಿದ್ದೀರಾ ತಾನೆ? ಮನಸ್ಸು ಪರಮಾತ್ಮ ತಂದೆಯದ್ದಾಗಿದೆ ಅಂದ ಮೇಲೆ ನನ್ನ ಮನಸ್ಸು ಎಂದು ಹೇಳಿಕೊಳ್ಳಲು ನನ್ನ ಬಳಿ ಮನಸ್ಸಿಲ್ಲ ಅಥವಾ ನನ್ನ ಮನಸ್ಸು ಎಂದು ಹೇಳುತ್ತೀರೇನು? ಮನಸ್ಸು ನನ್ನದು ಎಂದು ಹೇಳುತ್ತೀರೇನು? ಮನಸ್ಸನ್ನು ನನ್ನದು ಎಂದು ತಿಳಿದುಕೊಂಡು ಉಪಯೋಗ ಮಾಡುತ್ತೀರೇನು? ಮನಸ್ಸನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಿದ್ದೀರಾ ಅಂದ ಮೇಲೆ ಈಗ ನಿಮ್ಮ ಬಳಿ ಯಾವ ಮನಸ್ಸಿದೆಯೋ ಆ ಮನಸ್ಸು ಪರಮಾತ್ಮ ತಂದೆ ನಿಮಗೆ ಕೊಟ್ಟಂತಹ ಉಡುಗೊರೆಯಾಗಿದೆ. ಅಂದ ಮೇಲೆ ಪುನಃ ನೀವೇಕೆ ಮನಸ್ಸಿನಲ್ಲಿ ಯುದ್ಧವನ್ನು ಮಾಡುತ್ತೀರಾ? ನನ್ನ ಮನಸ್ಸು ತೊಂದರೆಯ ಅನುಭವವನ್ನು ಮಾಡುತ್ತಿದೆ, ನನ್ನ ಮನಸ್ಸಿನಲ್ಲಿ ವ್ಯರ್ಥ ಸಂಕಲ್ಪ ನಡೆಯುತ್ತಿದೆ, ನನ್ನ ಮನಸ್ಸು ವಿಚಲಿತ ಆಗುತ್ತಿದೆ ಎಂದು ನೀವೇಕೆ ಸಂಕಲ್ಪವನ್ನು ಮಾಡುತ್ತೀರಾ? ಮನಸ್ಸು ನಿಮ್ಮದಲ್ಲ, ಮನಸ್ಸು ಪರಮಾತ್ಮ ತಂದೆ ನಮಗೆ ನೀಡಿರುವಂತಹ ಉಡುಗೊರೆ ಆಗಿದೆ. ಅಂದ ಮೇಲೆ ಪರಮಾತ್ಮ ತಂದೆ ಕೊಟ್ಟಂತಹ ಕೊಡುಗೆಯನ್ನು ನನ್ನದು ಎಂದು ತಿಳಿದುಕೊಂಡು ಉಪಯೋಗ ಮಾಡುವುದು ಕೂಡ. ಪರಮಾತ್ಮ ತಂದೆ ಕೊಟ್ಟಂತಹ ಕೊಡುಗೆಗೆ ಪರಮಾತ್ಮ ತಂದೆಗೆ ಮೋಸ ಮಾಡಿದಂತೆ ತಾನೆ? ಮಾಯೆ ಬರಲು ಬಾಗಿಲು ಅಂದರೆ ನಾನು ಮತ್ತು ನನ್ನದು ಅನ್ನುವುದಾಗಿದೆ. ಈ ತನು ಕೂಡ ನನ್ನದಲ್ಲ. ಅಂದ ಮೇಲೆ ದೇಹಾಭಿಮಾನದ ನಾನು ಅನ್ನುವ ಶಬ್ದ ಎಲ್ಲಿಂದ ಬಂತು? ಮನಸ್ಸು ಕೂಡ ನನ್ನದಲ್ಲ. ಅಂದ ಮೇಲೆ ನನ್ನದು ನನ್ನದು ಅನ್ನುವುದು ಎಲ್ಲಿಂದ ಬಂತು? ಎಲ್ಲವೂ ಪರಮಾತ್ಮ ತಂದೆಯದ್ದಾಗಿದೆಯೋ ಅಥವಾ ಎಲ್ಲವೂ ನನ್ನದ್ದಾಗಿದೆಯೋ? ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆಯೋ ಅಥವಾ ಕೇವಲ ಬಾಯಿ ಮಾತಿಗೆ ಸರ್ವಸ್ವವು ಪರಮಾತ್ಮ ತಂದೆಯದ್ದು ಎಂದು ಹೇಳಿ ಕಾರ್ಯವನ್ನು ಮಾಡುವಾಗ ಸರ್ವಸ್ವವು ಪರಮಾತ್ಮ ತಂದೆಯದ್ದಾಗಿದೆ ಎಂದು ತಿಳಿದುಕೊಳ್ಳದೆ ಎಲ್ಲವೂ ನನ್ನದು ಎಂದು ತಿಳಿದುಕೊಂಡು ಕಾರ್ಯವನ್ನು ಮಾಡುತ್ತೀರೇನು? ಹೇಳುವಾಗ ಸರ್ವಸ್ವವು ಪರಮಾತ್ಮ ತಂದೆಯದ್ದು ಎಂದು ಹೇಳುವುದು, ಉಪಯೋಗ ಮಾಡುವಾಗ ಎಲ್ಲವೂ ನನ್ನದು ಎಂದು ತಿಳಿದುಕೊಳ್ಳುವುದು, ಈ ರೀತಿ ಮಾಡುವುದಿಲ್ಲ ತಾನೆ? ಕೇವಲ ಮೊದಲನೇ ಪ್ರತಿಜ್ಞೆಯನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ದೇಹಾಭಿಮಾನದ ನಾನು ಮತ್ತು ನನ್ನದು ಅನ್ನುವುದು ನಮ್ಮ ಜೀವನದಲ್ಲಿ ಇರಬಾರದು. ಅಂದ ಮೇಲೆ ಪರಮಾತ್ಮ ತಂದೆಯ ಆಜ್ಞೆಯಾಗಿದೆ. ಈತನು ಪರಮಾತ್ಮ ತಂದೆ ಕೊಟ್ಟಂತಹ ಉಡುಗೊರೆ ಎಂದು ತಿಳಿದುಕೊಳ್ಳಿ. ಮನಸ್ಸು ಕೂಡ ತಂದೆ ಕೊಟ್ಟಂತಹ ಕೊಡುಗೆ ಎಂದು ತಿಳಿದುಕೊಳ್ಳಿ. ಪುನಃ ನೀವು ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇದೇನು? ಯಾವಾಗ ಯಾವುದಾದರೂ ಒಂದು ದುರ್ಬಲತೆಗೆ ನಾವು ವಶ ಆಗುತ್ತೇವೋ ಆಗ ನಾನು ಮತ್ತು ನನ್ನದು ಅನ್ನುವ ಎರಡೂ ಸಂಕಲ್ಪ ಮನಸ್ಸಿನಲ್ಲಿ ನಡೆಯುತ್ತದೆ. ಅಂದ ಮೇಲೆ ತನು ಕೂಡ ನನ್ನದಲ್ಲ. ದೇಹಾಭಿಮಾನದ ನಾನು ಅನ್ನುವ ಶಬ್ದ ನಮ್ಮ ಮನಸ್ಸಿನಲ್ಲಿ ಉತ್ಪನ್ನ ಆಗಬಾರದು. ಮನಸ್ಸಿನಲ್ಲಿ ಎಷ್ಟೆಲ್ಲಾ ಸಂಕಲ್ಪ ನಡೆಯುತ್ತದೆಯೋ ಆ ಸಂಕಲ್ಪಕ್ಕೋಸ್ಕರ ಪರಮಾತ್ಮ ತಂದೆ ನನಗೆ ಯಾವ ಆಜ್ಞೆಯನ್ನು ನೀಡಿದ್ದಾರೆ? ಪ್ರತಿ ಸಂಕಲ್ಪದಲ್ಲೂ ನಾನು ಪರಮಾತ್ಮ ತಂದೆಯ ಆಜ್ಞೆಯಂತೆ ನಡೆಯುತ್ತಿದ್ದೇನೆ ತಾನೆ? ತಂದೆಯ ಆಜ್ಞೆಯಂತೆ ನಾನು ಪ್ರತಿ ಸಂಕಲ್ಪವನ್ನು ಮಾಡುತ್ತಿದ್ದೇನಾ? ಪರಮಾತ್ಮ ತಂದೆ ಸಕಾರಾತ್ಮಕ ವಿಚಾರವನ್ನು ಮಾಡಿ, ಶುಭ ಭಾವನೆಯನ್ನು ಇಟ್ಟುಕೊಂಡು ಶುಭ ಸಂಕಲ್ಪವನ್ನೇ ಮಾಡಿ ಎಂದು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ. ವ್ಯರ್ಥ ಸಂಕಲ್ಪವನ್ನು ಮಾಡಿ ಎಂದು ತಂದೆ ಮಕ್ಕಳಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೇನು? ಇಲ್ಲ. ಅಂದ ಮೇಲೆ ಮನಸ್ಸು ನನ್ನದಲ್ಲ, ಮನಸ್ಸು ನನ್ನದಲ್ಲ, ಮನಸ್ಸು ಪರಮಾತ್ಮ ತಂದೆಯದ್ದಾಗಿದೆ. ಪುನಃ ಮನಸ್ಸಿನಲ್ಲಿ ನೀವೇಕೆ ವ್ಯರ್ಥ ಸಂಕಲ್ಪವನ್ನು ಮಾಡುತ್ತೀರಾ? ತಂದೆಯ ಆಜ್ಞೆಯನ್ನು ನೀವೇಕೆ ಪ್ರತ್ಯಕ್ಷದಲ್ಲಿ ಧಾರಣೆ ಮಾಡಿಕೊಂಡಿಲ್ಲ? ಕೇವಲ ಒಂದು ಶಬ್ದವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ನಾನು ಪರಮಾತ್ಮ ತಂದೆಗೆ ಆಜ್ಞಾಕಾರಿ ಮಗು ಆಗಿದ್ದೇನೆ ತಾನೆ? ಪರಮಾತ್ಮ ತಂದೆ ಈ ರೀತಿ ಆಜ್ಞೆಯನ್ನು ಕೊಟ್ಟಿದ್ದಾರೋ ಅಥವಾ ಇಲ್ಲವೋ ಎಂದು ವಿಚಾರವನ್ನು ಮಾಡಿ. ಯಾರು ಆಜ್ಞಾಕಾರಿ ಮಕ್ಕಳಾಗಿದ್ದಾರೋ ಅವರು ಸದಾ ಸ್ವತಃ ತಂದೆಯನ್ನು ನೆನಪು ಮಾಡುತ್ತಿರುತ್ತಾರೆ. ಆಜ್ಞಾಕಾರಿ ಮಕ್ಕಳಿಗೆ ಸದಾ ಸಹಜವಾಗಿ ಸ್ವತಃ ತಂದೆಯ ನೆನಪಿರುತ್ತದೆ. ಆಜ್ಞಾಕಾರಿ ಮಕ್ಕಳಿಗೆ ಸ್ವತಃ ತಂದೆಯ ಬಗ್ಗೆ ಪ್ರೀತಿ ಇರುತ್ತದೆ. ಆಜ್ಞಾಕಾರಿ ಮಕ್ಕಳು ಸ್ವತಃ ತಂದೆಯ ಸಮೀಪದಲ್ಲೇ ಇರುತ್ತಾರೆ. ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ, ನಾನು ಪರಮಾತ್ಮ ತಂದೆಯ ಸಮೀಪದಲ್ಲಿ ಇದ್ದೇನಾ? ಪರಮಾತ್ಮ ತಂದೆಗೆ ಆಜ್ಞಾಕಾರಿ ಆಗಿದ್ದೇನಾ? ಒಂದು ಶಬ್ದವನ್ನು ಅಮೃತ ವೇಳೆಯಲ್ಲಿ ನೀವು ನೆನಪು ಮಾಡಬಹುದು. ನಾನು ಯಾರು ಅನ್ನುವ ಒಂದು ಶಬ್ದವನ್ನು ಅಮೃತ ವೇಳೆಯಲ್ಲಿ ನೆನಪು ಮಾಡಿಕೊಳ್ಳಿ. ನಾನು ಆಜ್ಞಾಕಾರಿ ಆಗಿದ್ದೇನೋ ಅಥವಾ ಕೆಲವೊಮ್ಮೆ ಆಜ್ಞಾಕಾರಿ, ಇನ್ನು ಕೆಲವೊಮ್ಮೆ ಆಜ್ಞೆಯನ್ನು ಉಲ್ಲಂಘನೆ ಮಾಡಿ ಆಜ್ಞೆಯಿಂದ ದೂರ ಆಗುವಂತಹ ಆತ್ಮ ಆಗಿದ್ದೇನೋ ಎಂದು ಸ್ವಯಂನ್ನು ಚೆಕ್ ಮಾಡಿಕೊಳ್ಳಿ. ಬಾಪ್ತಾದ ಸದಾ ಹೇಳುತ್ತಾರೆ, ಯಾವುದಾದರೂ ಒಂದು ರೂಪದಲ್ಲಿ ಒಂದು ವೇಳೆ ಒಬ್ಬ ತಂದೆಯ ಜೊತೆಗಿನ ಸಂಬಂಧ ಸದಾ ನೆನಪಿನಲ್ಲಿ ಇದ್ದರೆ ಮನಸ್ಸಿನಿಂದ ಸದಾ ಬಾಬಾ ಅನ್ನುವ ಶಬ್ದ ಬರುತ್ತದೆ. ಆಗ ಸಮೀಪತೆಯ ಅನುಭವ ಆಗುತ್ತದೆ. ಯಾವಾಗ ಮನಸ್ಸಿನಿಂದ ಬಾಬಾ ಎನ್ನುವ ಶಬ್ದ ಬರುತ್ತದೆಯೋ ಆಗ ತಂದೆಯ ಸಮೀಪದ ಅನುಭವ ಆಗುತ್ತದೆ. ಕೇವಲ ಮಂತ್ರದಂತೆ ಬಾಬಾ ಬಾಬಾ ಎಂದು ಹೇಳಬೇಡಿ. ಮಂತ್ರವನ್ನು ಉಚ್ಚಾರಣೆ ಮಾಡಿದಂತೆ ಬಾಬಾ ಬಾಬಾ ಅನ್ನುವ ಶಬ್ದವನ್ನು ಹೇಳಬಾರದು. ಜಗತ್ತಿನ ಜನ ರಾಮ ರಾಮ ಎಂದು ಹೇಳುತ್ತಾ ಮಂತ್ರವನ್ನು ಉಚ್ಚಾರಣೆ ಮಾಡುತ್ತಾರೆ. ಇಲ್ಲಿ ನೀವು ಬಾಬಾ ಬಾಬಾ ಎಂದು ಹೇಳುತ್ತೀರಾ, ಆದರೆ ಮನಃಪೂರ್ವಕವಾಗಿ ಬಾಬಾ ಅನ್ನುವ ಶಬ್ದ ಬರಬೇಕು. ಪ್ರತಿಯೊಂದು ಕರ್ಮವನ್ನು ಮಾಡುವಾಗ ಚೆಕ್ ಮಾಡಿಕೊಳ್ಳಿ. ಮನಸ್ಸಿಗೋಸ್ಕರ ತಂದೆಯ ಆಜ್ಞೆ ಏನಾಗಿದೆ? ತನುವಿಗೋಸ್ಕರ ತಂದೆಯ ಆಜ್ಞೆ ಏನಾಗಿದೆ? ಧನ ಸಂಪತ್ತಿಗೋಸ್ಕರ ತಂದೆಯ ಆಜ್ಞೆ ಏನಾಗಿದೆ ಎಂದು. ಕುಮಾರರ ಬಳಿ ಜಾಸ್ತಿ ಹಣ ಇಲ್ಲ, ನಿಮ್ಮ ಬಳಿ ಸ್ವಲ್ಪ ಹಣ ಇರಬಹುದು, ಆದರೆ ಪರಮಾತ್ಮ ತಂದೆ ನಮಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಧನವನ್ನು ನಾವು ಯಾವ ಪ್ರಕಾರದಿಂದ ಉಪಯೋಗ ಮಾಡಬೇಕು ಅನ್ನುವ ಧನದ ಲೆಕ್ಕವನ್ನು ಇಡಿ ಎಂದು ತಂದೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಅಂದ ಮೇಲೆ ನೀವೆಲ್ಲರೂ ಧನದ ಲೆಕ್ಕವನ್ನು ಇಟ್ಟಿದ್ದೀರ ತಾನೆ? ನಾವು ಹೇಗೆ ಹಣವನ್ನು ಉಪಯೋಗ ಮಾಡುತ್ತಿದ್ದೇವೆ ಅನ್ನುವ ಲೆಕ್ಕವನ್ನು ನಾವೆಲ್ಲರೂ ಇಟ್ಟಿದ್ದೇವೆ ತಾನೆ? ಅಥವಾ ಮನಸ್ಸಿಗೆ ಹೇಗೆ ಬರುತ್ತದೆಯೋ ಹಾಗೆ ಹಣವನ್ನು ಖರ್ಚು ಮಾಡುತ್ತೀರೇನು? ಮನಸ್ಸು ಹೇಗೆ ಹೇಳುತ್ತದೆಯೋ ಹಾಗೆ ಧನ ಸಂಪತ್ತನ್ನು ಉಪಯೋಗ ಮಾಡುತ್ತಿದ್ದೀರೇನು? ಪ್ರತಿಯೊಬ್ಬ ಕುಮಾರರು ತಮ್ಮ ಹಣದ ಲೆಕ್ಕವನ್ನು ಅವಶ್ಯವಾಗಿ ಇಡಬೇಕು. ನಾನು ನನ್ನ ಬಳಿ ಇರುವಂತಹ ಹಣವನ್ನು ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಹೇಗೆ ಉಪಯೋಗ ಮಾಡಬೇಕು ಅನ್ನುವ ಲೆಕ್ಕವನ್ನು ಪ್ರತಿಯೊಬ್ಬರೂ ಇಡಬೇಕು. ನಾವು ನಮ್ಮ ಮನಸ್ಸನ್ನು ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಹೇಗೆ ಉಪಯೋಗ ಮಾಡಬೇಕು, ತನುವನ್ನು ಕೂಡ ಎಲ್ಲಿ ಉಪಯೋಗ ಮಾಡಬೇಕು ಮತ್ತು ಹೇಗೆ ಉಪಯೋಗ ಮಾಡಬೇಕು ಅನ್ನುವ ಎಲ್ಲಾ ಮಾತಿನ ಲೆಕ್ಕ ನಮ್ಮ ಜೀವನದಲ್ಲಿ ಇರಬೇಕು. ದಾದಿಯರು ಯಾವಾಗ ಧಾರಣೆಯ ಬಗ್ಗೆ ಕ್ಲಾಸ್ ಅನ್ನು ಮಾಡಿಸುತ್ತೀರೋ ಆಗ ಎಲ್ಲರಿಗೂ ತಿಳಿಸುತ್ತೀರಾ ಹಣವನ್ನು ಹೇಗೆ ಉಪಯೋಗ ಮಾಡಬೇಕು ಎಂದು. ಅಂದ ಮೇಲೆ ಹಣಕ್ಕೋಸ್ಕರ ಯಾವ ಲೆಕ್ಕವನ್ನು ಇಡಬೇಕು? ಕುಮಾರರಿಗೆ ಗೊತ್ತಿದೆ ನಾವು ಹಣದ ಲೆಕ್ಕವನ್ನು ಹೇಗೆ ಇಡಬೇಕು ಎಂದು. ಹಣವನ್ನು ಎಲ್ಲಿ ಉಪಯೋಗ ಮಾಡಬೇಕು ಅನ್ನುವುದು ಗೊತ್ತಿದೆ ತಾನೆ? ಕೆಲವರು ಮಾತ್ರ ಕೈಯನ್ನು ಎತ್ತುತ್ತಿದ್ದಾರೆ, ಅನೇಕರು ಹೊಸವರಿದ್ದಾರೆ. ಆದ್ದರಿಂದ ಹಣವನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವುದು ಅವರಿಗೆ ಗೊತ್ತಿಲ್ಲ. ಅಂದ ಮೇಲೆ ಆ ಎಲ್ಲಾ ಆತ್ಮರಿಗೂ ಹಣವನ್ನು ಹೇಗೆ ಉಪಯೋಗ ಮಾಡಬೇಕು ಅನ್ನುವುದನ್ನು ನೀವು ಅವಶ್ಯವಾಗಿ ತಿಳಿಸಬೇಕು. ಆಗ ಅವರು ನಿಶ್ಚಿಂತ ಆಗಿ ಬಿಡುತ್ತಾರೆ. ಆಗ ಅವರಿಗೆ ಹೊರೆಯ ಅನುಭವ ಆಗುವುದಿಲ್ಲ. ಏಕೆಂದರೆ ನಮ್ಮೆಲ್ಲರ ಗುರಿಯಾಗಿದೆ ಸದಾ ಹಗುರರಾಗಿ ಇರುವುದು. ಕುಮಾರರು ಅಂದರೆ ಸದಾ ಹಗುರರಾಗಿ ಇರುವಂತವರು, ಡಬಲ್ ಲೈಫ್ ಸ್ಥಿತಿಯಲ್ಲಿ ಸದಾ ಸ್ಥಿತ ಆಗಿರಬೇಕು. ಕುಮಾರರ ಜೀವನದ ಗುರಿಯೇ ಆಗಿದೆ ನಾವು ನಂಬರ್ ಒನ್ ಅಲ್ಲಿ ಬರಬೇಕು ಅನ್ನುವುದು. ನಾವು ನಂಬರ್ ಒನ್ ಅಲ್ಲಿ ಬರಬೇಕು ಅನ್ನುವ ಗುರಿಯನ್ನು ಕುಮಾರರು ಇಟ್ಟುಕೊಂಡಿದ್ದೀರತಾನೆ? ಗುರಿಗೆ ತಕ್ಕಂತೆ ಲಕ್ಷಣವನ್ನು ಕೂಡ ಧಾರಣೆ ಮಾಡಿಕೊಳ್ಳಬೇಕು. ಗುರಿ ಬಹಳ ಶ್ರೇಷ್ಠ ಇದೆ, ಗುರಿ ಶ್ರೇಷ್ಠ ಇದೆ. ಆದರೆ ಗುರಿಗೆ ತಕ್ಕಂತೆ ಲಕ್ಷಣವನ್ನು ಧಾರಣೆ ಮಾಡಿಕೊಳ್ಳದೇ ಇದ್ದರೆ ನಾವು ಗುರಿಯನ್ನು ತಲುಪುವುದು ಕಷ್ಟ ಆಗುತ್ತದೆ. ಆದ್ದರಿಂದ ಪರಮಾತ್ಮ ತಂದೆ ಮಕ್ಕಳಿಗೆ ಆಜ್ಞೆಯನ್ನು ಕೊಟ್ಟಿದ್ದಾರೆ. ತಂದೆ ಯಾವ ಆಜ್ಞೆಯನ್ನು ಕೊಟ್ಟಿದ್ದಾರೋ ಆ ಆಜ್ಞೆಯನ್ನು ಸದಾ ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಪುನಃ ಕಾರ್ಯದಲ್ಲಿ ಬರಬೇಕು. ಬಾಪ್ದಾದ ಮೊದಲೇ ತಿಳಿಸಿದ್ದಾರೆ, ಬ್ರಾಹ್ಮಣ ಜೀವನದ ಮುಖ್ಯವಾದ ಖಜಾನೆ ಅಂದರೆ ಸಮಯ, ಸಂಕಲ್ಪ ಮತ್ತು ಶ್ವಾಸ ಆಗಿದೆ. ಎಲ್ಲಾ ಖಜಾನೆಗಿಂತ ಅಮೂಲ್ಯವಾದ ಖಜಾನೆ ಅಂದರೆ ಶ್ವಾಸ ಆಗಿದೆ. ನಿಮ್ಮ ಬಳಿ ಬಹಳಷ್ಟು ಅಮೂಲ್ಯವಾದಂತಹ ನಿಮ್ಮ ಶ್ವಾಸ ಇದೆ. ನಿಮ್ಮ ಒಂದು ಶ್ವಾಸ ಕೂಡ ಸಾಮಾನ್ಯ ಶ್ವಾಸ ಆಗಬಾರದು, ಒಂದು ಶ್ವಾಸ ಕೂಡ ವ್ಯರ್ಥ ಆಗಬಾರದು. ಭಕ್ತಿ ಮಾರ್ಗದಲ್ಲಿ ಭಕ್ತರು ಹೇಳುತ್ತಾರೆ, ಶ್ವಾಸ ಶ್ವಾಸದಲ್ಲೂ ಇಷ್ಟ ದೇವತೆಯನ್ನು ನೆನಪು ಮಾಡಿ ಎಂದು. ಅಂದರೆ ಒಂದು ಶ್ವಾಸ ಕೂಡ ವ್ಯರ್ಥ ಆಗಬಾರದು. ಜ್ಞಾನದ ಖಜಾನೆ, ಶಕ್ತಿಯ ಖಜಾನೆ, ಈ ಎಲ್ಲಾ ಖಜಾನೆ ನಿಮ್ಮ ಬಳಿ ಇದೆ. ಆದರೆ ಮುಖ್ಯವಾಗಿ ಈ ಮೂರು ಖಜಾನೆ ನಿಮ್ಮ ಬಳಿ ಇದೆ, ಸಂಕಲ್ಪ, ಸಮಯ ಮತ್ತು ಶ್ವಾಸ ಅನ್ನುವ ಮೂರು ಖಜಾನೆ ನಿಮ್ಮ ಬಳಿ ಇದೆ. ಅಂದ ಮೇಲೆ ಸಂಕಲ್ಪ, ಸಮಯ ಮತ್ತು ಶ್ವಾಸವನ್ನು ಪರಮಾತ್ಮ ತಂದೆಯ ಆಜ್ಞೆಯಂತೆ ಸಫಲ ಮಾಡುತ್ತಿದ್ದೇವ ಎಂದು ಚೆಕ್ ಮಾಡಿಕೊಳ್ಳಬೇಕು. ನನ್ನ ಸಮಯ, ನನ್ನ ಸಂಕಲ್ಪ, ನನ್ನ ಶ್ವಾಸ ವ್ಯರ್ಥ ಅಂತೂ ಆಗುತ್ತಿಲ್ಲ ತಾನೆ? ಏಕೆಂದರೆ ಸಮಯ, ಸಂಕಲ್ಪ, ಶ್ವಾಸ ವ್ಯರ್ಥ ಆದಾಗ ಪುಣ್ಯದ ಖಾತೆ ಜಮಾ ಆಗುವುದಿಲ್ಲ. ಮತ್ತು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುವಂತಹ ಸಮಯ ಅಂದರೆ ಸಂಗಮ ಯುಗದ ಸಮಯ ಆಗಿದೆ. ಮತ್ತು ಜಮಾದ ಖಾತೆಯನ್ನು ಈ ಸಂಗಮ ಯುಗದಲ್ಲೇ ವೃದ್ಧಿ ಮಾಡಿಕೊಳ್ಳಬೇಕು. ಜಮಾದ ಖಾತೆಯನ್ನು ಸಂಗಮ ಯುಗದಲ್ಲೇ ಜಮಾ ಮಾಡಿಕೊಳ್ಳಬೇಕು. ಬಲೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು. ಬಲೆ ದ್ವಾಪರ ಯುಗ ಮತ್ತು ಕಲಿಯುಗದಲ್ಲಿ ಪೂಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು. ಆದರೆ ಈ ಎರಡೂ ಪದವಿಯನ್ನು ಪಡೆದುಕೊಳ್ಳಲು ಸಂಗಮ ಯುಗದಲ್ಲೇ ನಾವು ಜಮಾ ಮಾಡಿಕೊಳ್ಳಬೇಕು. ಈ ಲೆಕ್ಕದಲ್ಲಿ ವಿಚಾರ ಮಾಡಿ, ಸಂಗಮ ಯುಗದ ಜೀವನ ಎಷ್ಟೊಂದು ಅಮೂಲ್ಯ ಆಗಿದೆ. ಈ ಸಣ್ಣ ಜೀವನ ಎಷ್ಟೊಂದು ಅಮೂಲ್ಯ ಆಗಿದೆ. ಈ ಸಣ್ಣ ಜನ್ಮ ಎಷ್ಟೊಂದು ಅಮೂಲ್ಯ ಆಗಿದೆ. ಈ ಸಣ್ಣ ಜನ್ಮದ ಸಮಯ, ಸಂಕಲ್ಪ, ಶ್ವಾಸ ಎಷ್ಟೊಂದು ಅಮೂಲ್ಯ ಆಗಿದೆ. ಆದ್ದರಿಂದ ಈಗ ಹುಡುಕಾಟಿಕೆಯನ್ನು ಮಾಡಬೇಡಿ. ಮನಸ್ಸಿಗೆ ಹೇಗೆ ವಿಚಾರ ಬರುತ್ತದೆಯೋ ಹಾಗೆ ಕಾರ್ಯವನ್ನು ಮಾಡಿ. ನಾವು ಪ್ರತಿಯೊಂದು ದಿನವನ್ನು ಕಳೆಯಬಾರದು. ಏಕೆಂದರೆ ನಾವು ಒಂದು ದಿನವನ್ನು ವ್ಯರ್ಥವಾಗಿ ಕಳೆದರೆ ಒಂದು ದಿನವನ್ನು ವ್ಯರ್ಥವಾಗಿ ಕಳೆಯಲಿಲ್ಲ. ಆದರೆ ಒಂದು ದಿನದಲ್ಲಿ ಬಹಳಷ್ಟು ಸಂಪತ್ತನ್ನು ಕಳೆದುಕೊಂಡಂತೆ. ಯಾವಾಗ ಯಾವುದಾದರೂ ಒಂದು ವ್ಯರ್ಥ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆಗುತ್ತದೆಯೋ ಅಥವಾ ವ್ಯರ್ಥವಾಗಿ ನಾವು ಸಮಯವನ್ನು ಕಳೆಯುತ್ತೇವೋ ಆಗ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ, ಕೇವಲ 5 ನಿಮಿಷ ನಾನು ವ್ಯರ್ಥ ಸಂಕಲ್ಪವನ್ನು ಮಾಡಿದೆ ಅಥವಾ 5 ನಿಮಿಷ ವ್ಯರ್ಥವಾಗಿ ಸಮಯವನ್ನು ಕಳೆದೆ ಎಂದು ವಿಚಾರ ಮಾಡಬೇಡಿ. ಆದರೆ ಆ 5 ನಿಮಿಷವನ್ನು ಕೂಡ ಉಳಿತಾಯ ಮಾಡಿ. ಸಮಯಕ್ಕನುಸಾರವಾಗಿ ನೋಡಿ, ಪ್ರಕೃತಿ ತನ್ನ ಕಾರ್ಯವನ್ನು ಎಷ್ಟು ತೀವ್ರಗತಿಯಿಂದ ಮಾಡುತ್ತಿದೆ. ಪ್ರಕೃತಿ ಎಲ್ಲಾ ಕಡೆ ಸ್ವಲ್ಪ ತನ್ನ ಆಟವನ್ನು ತೋರಿಸುತ್ತಿದೆ. ಯಾವುದಾದರೂ ಒಂದು ಸ್ಥಾನದಲ್ಲಿ ಪ್ರಕೃತಿ ತನ್ನ ಆಟವನ್ನು ತೋರಿಸುತ್ತಿರುತ್ತದೆ. ಆದರೆ ಪ್ರಕೃತಿ ಪತಿಯಾದಂತಹ ಬ್ರಾಹ್ಮಣ ಮಕ್ಕಳ ಆಟ ಒಂದೇ ಆಟ ಆಗಿದೆ. ಆ ಆಟ ಹಾರುವ ಕಲೆ ಆಟ ಆಗಿದೆ. ಅಂದ ಮೇಲೆ ಪ್ರಕೃತಿ ತನ್ನ ಆಟವನ್ನು ತೋರಿಸುತ್ತದೆ, ಆದರೆ ಬ್ರಾಹ್ಮಣ ಮಕ್ಕಳಾದ ನೀವು ನಿಮ್ಮ ಹಾರುವ ಕಲೆಯ ಆಟವನ್ನು ತೋರಿಸುತ್ತಿದ್ದೀರಾ? ಕೆಲವು ಮಕ್ಕಳು ಬಾಪ್ತಾದರವರಿಗೆ ಒಡಿಶಾದಲ್ಲಿ ಸಮುದ್ರದಲ್ಲಿ ಏನು ಬಿರುಗಾಳಿ ಉತ್ಪನ್ನ ಆಗಿತ್ತು ಅದರ ರಿಸಲ್ಟ್ ಅನ್ನು ಪತ್ರದಲ್ಲಿ ಬರೆದಿದ್ದರು, ಬಾಬಾ ಈ ರೀತಿ ವಿನಾಶ ಆಯಿತು, ಈ ರೀತಿ ವಿನಾಶ ಆಯಿತು ಎಂದು. ಅಂದ ಮೇಲೆ ಅಲ್ಲಿ ಪ್ರಕೃತಿ ತನ್ನ ಆಟವನ್ನು ತೋರಿಸುತ್ತಾನೆ. ಪ್ರಕೃತಿ ತನ್ನ ಆಟವನ್ನು ತೋರಿಸಿದೆ, ಆದರೆ ಬಾಪ್ತಾದ ಕೇಳುತ್ತಿದ್ದಾರೆ, ನೀವು ಕೇವಲ ಪ್ರಕೃತಿ ಆಟವನ್ನು ನೋಡಿದಿರೋ ಅಥವಾ ನಿಮ್ಮ ಹಾರುವ ಕಲೆಯ ಆಟದಲ್ಲಿ ನೀವು ಬ್ಯುಸಿಯಾಗಿದ್ದೀರೋ? ಕೇವಲ ಸಮಾಚಾರವನ್ನು ಕೇಳುವುದರಲ್ಲಿ ಬ್ಯುಸಿಯಾಗಿದ್ದೀರೇನು? ಕೇವಲ ಹೇಗೆ ವಿನಾಶ ಆಗುತ್ತಿದೆ ಅನ್ನುವ ಸಮಾಚಾರವನ್ನು ಕೇಳುತ್ತಾ ಕುಳಿತಿದ್ದೀರೇನು? ಸಮಾಚಾರವನ್ನು ಎಲ್ಲರೂ ಕೇಳಲೇಬೇಕು, ಸಮಾಚಾರವನ್ನು ಎಲ್ಲರೂ ಕೇಳುತ್ತೀರಾ? ಆದರೆ ಎಷ್ಟು ಸಮಾಚಾರವನ್ನು ಕೇಳುವುದರ ಬಗ್ಗೆ ಆಸಕ್ತಿ ಇರುತ್ತದೆಯೋ ಅಷ್ಟೇ ಹಾರುವ ಕಲೆಯಲ್ಲಿ ಬ್ಯುಸಿಯಾಗಿರುವ ಮಾತಿನ ಬಗ್ಗೆ ಆಸಕ್ತಿ ಇತ್ತು ತಾನೆ? ಕೆಲವು ಮಕ್ಕಳು ಗುಪ್ತ ಯೋಗಿಗಳಾಗಿದ್ದಾರೆ. ಇಂತಹ ಗುಪ್ತ ಯೋಗಿ ಮಕ್ಕಳಿಗೆ ಬಾಪ್ತಾದರವರ ಮೂಲಕ ಬಹಳಷ್ಟು ಸಹಯೋಗ ಪ್ರಾಪ್ತಿಯಾಗಿದೆ ಮತ್ತು ಇಂತಹ ಮಕ್ಕಳು ಸ್ವಯಂ ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ, ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ ಮತ್ತು ಇಂತಹ ಮಕ್ಕಳು ಸ್ವಯಂ ಅಚಲ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾಕ್ಷಿ ಸ್ಥಿತಿಯಲ್ಲಿ ಸ್ಥಿತಾಗಿ ವಾತಾವರಣಕ್ಕೆ ಸಮಯಕ್ಕೆ ಸರಿಯಾಗಿ ಸಹಯೋಗವನ್ನು ಕೊಟ್ಟಿದ್ದಾರೆ. ಹೇಗೆ ಸ್ಥೂಲ ರೂಪದಲ್ಲಿ ಅನೇಕರು ಸಹಯೋಗವನ್ನು ಕೊಟ್ಟಿದ್ದಾರೆ, ಭಲೆ ಗೌರ್ಮೆಂಟ್ ನವರಿರಬಹುದು, ಗೌರ್ಮೆಂಟ್ ನವರು ಕೂಡ ಸಹಯೋಗವನ್ನು ಕೊಡುತ್ತಾರೆ ಮತ್ತು ಯಾವ ಸ್ಥಾನದಲ್ಲಿ ವಿನಾಶ ಆಗುತ್ತದೆಯೋ ಆ ಸ್ಥಾನದಲ್ಲಿ ಅಕ್ಕಪಕ್ಕ ಇರುವಂತಹ ಜನ ಕೂಡ ಸಹಯೋಗವನ್ನು ನೀಡಲು ತಯಾರಾಗಿ ಆ ಸ್ಥಾನಕ್ಕೆ ಹೋಗುತ್ತಾರೆ. ಅದೇ ರೀತಿ ಬ್ರಾಹ್ಮಣ ಆತ್ಮರಾದ ನೀವು ನಿಮ್ಮ ಸಹಯೋಗವನ್ನು ನೀಡಿದ್ದೀರ ತಾನೆ? ಶಕ್ತಿ ಮತ್ತು ಶಾಂತಿಯನ್ನು ಸಹಯೋಗದ ರೂಪದಲ್ಲಿ ನೀವು ನೀಡಬೇಕು. ಸುಖವನ್ನು ಎಲ್ಲರಿಗೂ ನೀಡಿ ಅನ್ನುವ ಈಶ್ವರೀಯ ಶ್ರೇಷ್ಠ ಕಾರ್ಯವನ್ನು ಪರಮಾತ್ಮ ತಂದೆ ನಮಗೆ ನೀಡಿದ್ದಾರೆ. ಸುಖವನ್ನು ನೀಡುವಂತಹ ಈಶ್ವರನ ಶ್ರೇಷ್ಠ ಕಾರ್ಯ ಏನಿದೆ ಆ ಶ್ರೇಷ್ಠ ಕಾರ್ಯವನ್ನು ನೀವು ಮಾಡಿದ್ದೀರ ತಾನೆ? ಹೇಗೆ ಆ ಗೌರ್ಮೆಂಟ್ ನವರು ಈ ರೀತಿ ಸಹಯೋಗ ಕೊಟ್ಟರು, ಆ ರೀತಿ ಸಹಯೋಗ ಕೊಟ್ಟರು ಎಂದು ಹೇಳುತ್ತಾರೆ, ಇಂತಹ ದೇಶದವರು ಈ ರೀತಿ ಸಹಯೋಗ ಕೊಟ್ಟರು ಎಂದು ಹೇಳುತ್ತಾರೆ. ಯಾರು ಯಾವ ಸಹಯೋಗವನ್ನು ಕೊಡುತ್ತಾರೋ ಅದರ ಬಗ್ಗೆ ತಕ್ಷಣ ಅನೌನ್ಸ್ಮೆಂಟ್ ಅನ್ನು ಮಾಡುತ್ತಾರೆ. ಅಂದ ಮೇಲೆ ಬಾಪ್ತಾದ ಕೇಳುತ್ತಾರೆ, ಬ್ರಾಹ್ಮಣರಾದ ನೀವು ನಿಮ್ಮ ಕಾರ್ಯವನ್ನು ಮಾಡಿದ್ದೀರ ತಾನೆ? ಈಗ ನೀವೆಲ್ಲರೂ ಸರ್ವರಿಗೂ ಸಹಯೋಗವನ್ನು ಕೊಟ್ಟಿದ್ದೀರ ತಾನೆ? ನೀವು ಈಗ ಅಲರ್ಟ್ ಆಗಬೇಕು. ಸ್ಥೂಲ ರೂಪದಲ್ಲಿ ಸಹಯೋಗವನ್ನು ನೀಡುವಂತಹ ಅವಶ್ಯಕತೆ ಕೂಡ ಇದೆ. ಸ್ಥೂಲ ರೂಪದಲ್ಲೂ ಕೂಡ ಆ ಸ್ಥಾನದಲ್ಲಿ ಇರುವಂತಹ ಆತ್ಮರಿಗೆ ಸಹಯೋಗದ ಅವಶ್ಯಕತೆ ಇದೆ. ನೀವು ಸ್ಥೂಲ ರೂಪದಲ್ಲಿ ಸಹಯೋಗವನ್ನು ಕೊಡಬೇಡಿ ಎಂದು ತಂದೆ ಹೇಳುವುದಿಲ್ಲ. ಆದರೆ ಬ್ರಾಹ್ಮಣ ಆತ್ಮರ ವಿಶೇಷ ಕಾರ್ಯ ಅಂದರೆ ಯಾವ ಸಹಯೋಗವನ್ನು ಅನ್ಯರು ನೀಡಲು ಸಾಧ್ಯ ಇಲ್ಲವೋ ಅಂತಹ ಸಹಯೋಗವನ್ನು ಅಲರ್ಟ್ ಆಗಿ ನೀವೆಲ್ಲರೂ ನೀಡಿದ್ದೀರತಾನೆ? ಇಂತಹ ಸಹಯೋಗವನ್ನು ನೀವೆಲ್ಲರೂ ಅಲರ್ಟ್ ಆಗಿ ಕೊಟ್ಟಿದ್ದೀರ ತಾನೆ? ಅಲರ್ಟ್ ಆಗಿ ಇಂತಹ ಸಹಯೋಗವನ್ನು ಕೊಡಬೇಕು. ಕೇವಲ ಆ ಸ್ಥಾನದಲ್ಲಿರುವ ಆತ್ಮರಿಗೆ ಬಟ್ಟೆಯನ್ನು ಕೊಟ್ಟೆವು, ಆಹಾರ ಧಾನ್ಯವನ್ನು ಕೊಟ್ಟೆವು ಅಂದರೆ ಸಾಕಾಗುವುದಿಲ್ಲ. ಮೊದಲು ಅವರ ಮನಸ್ಸಿಗೆ ಶಾಂತಿ ಬೇಕು, ಅವರಿಗೆ ಎದುರಿಸುವಂತಹ ಶಕ್ತಿ ಬೇಕು. ಅಂದ ಮೇಲೆ ಸ್ಥೂಲ ರೂಪದಲ್ಲಿ ಸಹಯೋಗವನ್ನು ಕೊಡುವುದರ ಜೊತೆಗೆ ಬ್ರಾಹ್ಮಣರಾದ ನೀವು ಮಾತ್ರ ಸೂಕ್ಷ್ಮ ರೂಪದಲ್ಲಿ ಸಹಯೋಗವನ್ನು ಕೊಡಲು ಸಾಧ್ಯ. ನಿಮ್ಮನ್ನು ಬಿಟ್ಟು ಬೇರೆ ಯಾರು ಸೂಕ್ಷ್ಮ ರೂಪದಲ್ಲಿ ಸಹಯೋಗವನ್ನು ಕೊಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ನೀವು ಯಾವ ವಿನಾಶದ ದೃಶ್ಯವನ್ನು ನೋಡುತ್ತಿದ್ದೀರೋ ಅದೇನು ದೊಡ್ಡ ಮಾತಲ್ಲ, ಇದು ಕೇವಲ ರಿಹರ್ಸಲ್ ಆಗಿದೆ. ಅಂತ್ಯದಲ್ಲಿ ಸತ್ಯವಾಗಿಯೂ ದೊಡ್ಡ ರೂಪದಲ್ಲಿ ವಿನಾಶ ನಡೆಯುತ್ತದೆ. ಈಗ ಈ ವಿನಾಶದ ರಿಹರ್ಸಲ್ ಅನ್ನು ಪರಮಾತ್ಮ ತಂದೆ ನಿಮಗೆ ತೋರಿಸುತ್ತಿದ್ದಾರೆ, ಅಥವಾ ಸಮಯ ವಿನಾಶದ ರಿಹರ್ಸಲ್ ಅನ್ನು ನಿಮಗೆ ತೋರಿಸುತ್ತಿದೆ. ಅಂದ ಮೇಲೆ ನಿಮ್ಮ ಬಳಿ ಎಷ್ಟೆಲ್ಲಾ ಶಕ್ತಿ ಇದೆಯೋ, ನಿಮ್ಮ ಬಳಿ ಎಷ್ಟೆಲ್ಲಾ ಖಜಾನೆ ಇದೆಯೋ, ಸಮಯಕ್ಕೆ ಸರಿಯಾಗಿ ಅದನ್ನು ಉಪಯೋಗ ಮಾಡಲು ನಿಮಗೆ ಬರುತ್ತದೆ ತಾನೆ? ಕುಮಾರರು ಏನನ್ನು ಮಾಡುತ್ತೀರಾ? ಶಕ್ತಿಯನ್ನು ಜಮಾ ಮಾಡಿಕೊಂಡಿದ್ದೀರಾ? ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಂಡಿದ್ದೀರಾ? ಶಕ್ತಿಯನ್ನು ಉಪಯೋಗ ಮಾಡಲು ಬರುತ್ತದೆ ತಾನೆ? ಮಕ್ಕಳು ಬಹಳ ಚೆನ್ನಾಗಿ ಕೈಯನ್ನು ಎತ್ತುತ್ತೀರಾ? ಈಗ ಪ್ರತ್ಯಕ್ಷದಲ್ಲಿ ಮಾಡಿ ತೋರಿಸಬೇಕು, ಸಾಕ್ಷಿಯಾಗಿ ಎಲ್ಲವನ್ನು ನೋಡಬೇಕು, ಸಾಕ್ಷಿಯಾಗಿ ಎಲ್ಲಾ ಮಾತನ್ನು ಕೇಳಬೇಕು ಮತ್ತು ಸಹಯೋಗವನ್ನು ಕೂಡ ಕೊಡಬೇಕು. ಕೊನೆಗೂ ಒಂದು ದಿನ ಸತ್ಯವಾಗಿಯೂ ಯಾವಾಗ ವಿನಾಶದ ಪಾತ್ರ ನಡೆಯುತ್ತದೆಯೋ ಆ ಸಮಯದಲ್ಲಿ ನೀವು ಸಾಕ್ಷಿಯಾಗಿ ಎಲ್ಲಾ ದೃಶ್ಯವನ್ನು ನೋಡಬೇಕು ಮತ್ತು ನಿರ್ಭಯರಾಗಿ ಎಲ್ಲಾ ದೃಶ್ಯವನ್ನು ನೋಡಬೇಕು ಮತ್ತು ನೀವು ಎಲ್ಲರಿಗೂ ಸಹಯೋಗವನ್ನು ನೀಡುವಂತಹ ಪಾತ್ರವನ್ನು ಅಭಿನಯ ಮಾಡಬೇಕು. ಯಾವ ಪಾತ್ರವನ್ನು ನೀವು ಸಾಕ್ಷಿಯಾಗಿ ಅಭಿನಯ ಮಾಡಬೇಕು? ನೀವು ದಾತ ತಂದೆಗೆ ಮಕ್ಕಳಾಗಿದ್ದೀರಾ? ಅಂದ ಮೇಲೆ ದಾತ ಆಗಿ ಆತ್ಮರಿಗೆ ಯಾವ ಪ್ರಾಪ್ತಿಯ ಅವಶ್ಯಕತೆ ಇದೆಯೋ ಆ ಪ್ರಾಪ್ತಿಯನ್ನು ನೀಡುತ್ತಿರಬೇಕು. ಅಂದ ಮೇಲೆ ನೀವೆಲ್ಲರೂ ಮಾಸ್ಟರ್ ದಾತ ಆಗಿದ್ದೀರ ತಾನೆ? ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ನಿಮ್ಮ ಬಳಿ ಎಷ್ಟು ಸ್ಟಾಕ್ ಜಾಸ್ತಿ ಜಮಾ ಇರುತ್ತದೆಯೋ ಅಷ್ಟು ದಾತಾಗಿ ಅನ್ಯರಿಗೆ ನೀಡಲು ಸಾಧ್ಯ ಆಗುತ್ತದೆ. ಅಂತ್ಯದವರೆಗೂ ನೀವು ಸ್ವಯಂಗೋಸ್ಕರ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳುತ್ತಿದ್ದರೆ ನೀವು ದಾತ ಆಗಲು ಸಾಧ್ಯ ಆಗುವುದಿಲ್ಲ. ಅನೇಕ ಜನ್ಮಗಳಿಗೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬೇಕು ಎಂದು ಬಯಸುತ್ತೀರಾ? ಒಂದು ವೇಳೆ ಅಂತ್ಯದವರೆಗೂ ನೀವು ಜಮಾ ಮಾಡಿಕೊಳ್ಳುತ್ತಿದ್ದರೆ ನೀವು ಅನೇಕ ಜನ್ಮಕ್ಕೋಸ್ಕರ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಲು ಸಾಧ್ಯ ಆಗುವುದಿಲ್ಲ. ಆದ್ದರಿಂದ ಈ ಒಂದು ಮಾತಿನಲ್ಲಿ ನಿಮ್ಮ ಬಳಿ ಸ್ಟಾಕ್ ಅನ್ನು ಜಮಾ ಮಾಡಿಕೊಳ್ಳಿ. ಶುಭ ಭಾವನೆ, ಶ್ರೇಷ್ಠ ಕಾಮನೆಯ ಭಂಡಾರ ಸದಾ ನಿಮ್ಮ ಬಳಿ ಭರ್ಪೂರಾಗಿರಬೇಕು. ಇನ್ನು ಎಷ್ಟೆಲ್ಲ ವಿಶೇಷ ಶಕ್ತಿ ಇದೆಯೋ ಆ ಶಕ್ತಿಯನ್ನು ಯಾವ ಸಮಯದಲ್ಲಿ ಯಾರಿಗೆ ನೀಡಬೇಕೋ ಅವರಿಗೆ ಆ ಶಕ್ತಿಯನ್ನು ನೀಡಲು ನಿಮಗೆ ಸಾಧ್ಯ ಆಗಬೇಕು. ಯಾವ ಸಮಯದಲ್ಲಿ ಯಾರಿಗೆ ಯಾವ ಶಕ್ತಿ ಅವಶ್ಯಕತೆ ಇದೆಯೋ ಆ ಸಮಯದಲ್ಲಿ ಆ ಆತ್ಮಕ್ಕೆ ಆ ಶಕ್ತಿಯನ್ನು ನೀಡಲು ನಿಮಗೆ ಸಾಧ್ಯ ಆಗಬೇಕು. ಈಗ ಸಮಯಕ್ಕನುಸಾರವಾಗಿ ಕೇವಲ ಸ್ವಯಂನ ಪುರುಷಾರ್ಥದಲ್ಲಿ ನೀವು ಸಮಯ ಮತ್ತು ಸಂಕಲ್ಪವನ್ನು ಬಳಸುವುದಲ್ಲ, ಸ್ವಯಂನ ಪುರುಷಾರ್ಥಕ್ಕೋಸ್ಕರ ಸಮಯ ಮತ್ತು ಸಂಕಲ್ಪವನ್ನು ಬಳಸುವುದರ ಜೊತೆ ಜೊತೆಗೆ ದಾತಾಗಿ ಇಡೀ ವಿಶ್ವಕ್ಕೆ ಸಹಯೋಗವನ್ನು ನೀಡಬೇಕು. ಅಂದ ಮೇಲೆ ನಿಮ್ಮ ಪುರುಷಾರ್ಥದ ಬಗ್ಗೆ ತಂದೆ ನಿಮಗೆ ತಿಳಿಸಿದ್ದಾರೆ. ಅಮೃತ ವೇಳೆಯಲ್ಲೇ ವಿಚಾರ ಮಾಡಿ, ನಾನು ಆಜ್ಞಾಕಾರಿ ಮಗು ಆಗಿದ್ದೇನೆ ತಾನೆ? ಈ ದಿನ ಸ್ವಯಂನ ಪುರುಷಾರ್ಥಕ್ಕೋಸ್ಕರ ತಂದೆ ತಿಳಿಸಿದ್ದಾರೆ, ನಾನು ಆಜ್ಞಾಕಾರಿ ಮಗು ಆಗಿದ್ದೇನಾ ಎಂದು ಅಮೃತ ವೇಳೆಯಲ್ಲೇ ವಿಚಾರ ಮಾಡಿ. ಪ್ರತಿ ಕರ್ಮಕ್ಕೋಸ್ಕರ ತಂದೆಯ ಮೂಲಕ ಆಜ್ಞೆ ಸಿಕ್ಕಿದೆ. ನಾವು ಬೆಳಗ್ಗೆ ಹೇಗೆ ಏಳಬೇಕು, ಹೇಗೆ ಮಲಗಬೇಕು, ಹೇಗೆ ಊಟ ಮಾಡಬೇಕು, ಹೇಗೆ ಕರ್ಮಯೋಗಿ ಆಗಬೇಕು ಅನ್ನುವ ಪ್ರತಿಯೊಂದು ಕರ್ಮಕ್ಕೂ ತಂದೆಯ ಆಜ್ಞೆ ಸಿಕ್ಕಿದೆ. ಆಜ್ಞಾಕಾರಿ ಆಗುವುದೇ ತಂದೆಯ ಸಮಾನ ಆಗುವುದಾಗಿದೆ. ಕೇವಲ ತಂದೆಯ ಶ್ರೀಮತದಂತೆ ನಡೆಯಬೇಕು. ಮನ್ಮತದಂತೆ ನಡೆಯಬಾರದು, ಪರಮತದಂತೆ ನಡೆಯಬಾರದು. ಮನ್ಮತ ಅಥವಾ ಪರಮತವನ್ನು ಶ್ರೀಮತದಲ್ಲಿ ಸೇರಿಸಿಕೊಳ್ಳಬಾರದು. ಕೆಲವೊಮ್ಮೆ ಮನ್ಮತದಂತೆ ನಡೆಯುತ್ತೀರಾ, ಕೆಲವೊಮ್ಮೆ ಪರಮತದಂತೆ ನಡೆಯುತ್ತೀರಾ. ಆಗ ಪರಿಶ್ರಮವನ್ನು ಪಡಬೇಕಾಗುತ್ತದೆ. ಆಗ ಸಹಜವಾಗಿ ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಲು ಸಾಧ್ಯ ಆಗುವುದಿಲ್ಲ. ಏಕೆಂದರೆ ಮನ್ಮತ ಮತ್ತು ಪರಮತ ಹಾರಲು ಬಿಡುವುದಿಲ್ಲ. ಮನ್ಮತ ಮತ್ತು ಪರಮತದ ಹೊರೆಯನ್ನು ಹೊತ್ತುಕೊಂಡಂತಹ ಆತ್ಮರು ಹೊರೆಯನ್ನು ಹೊತ್ತುಕೊಂಡಿರುವ ಕಾರಣ ಹಾರಲು ಅವರಿಗೆ ಸಾಧ್ಯ ಆಗುವುದಿಲ್ಲ. ಮನ್ಮತ ಮತ್ತು ಪರಮತದ ಹೊರೆ ಯಾರ ತಲೆಯ ಮೇಲಿರುತ್ತದೆಯೋ ಆ ಹೊರೆ ಅವರಿಗೆ ಹಾರಲು ಬಿಡುವುದಿಲ್ಲ. ಶ್ರೀಮತ ನಮ್ಮನ್ನು ಡಬಲ್ ಲೈಟ್ ಅನ್ನಾಗಿ ಮಾಡುತ್ತದೆ. ಅಂದ ಮೇಲೆ ಶ್ರೀಮತದಂತೆ ನಡೆಯಬೇಕು. ಅಂದರೆ ಶ್ರೀಮತದಂತೆ ನಡೆದಾಗ ಸಹಜವಾಗಿ ತಂದೆಯ ಸಮಾನ ಆಗುತ್ತೇವೆ. ಶ್ರೀಮತದಂತೆ ನಡೆಯುವುದು ಅಂದರೆ ಸಹಜವಾಗಿ ತಂದೆಯ ಸಮಾನ ಆಗುವುದಾಗಿದೆ. ಶ್ರೀಮತದಂತೆ ನಡೆಯುವಂತಹ ಆತ್ಮರು ಎಂದು ಯಾವ ಪರಿಸ್ಥಿತಿಯನ್ನು ನೋಡಿ ಏರುಪೇರಿನಲ್ಲಿ ಬರಲು ಸಾಧ್ಯ ಇಲ್ಲ. ಶ್ರೀಮತದಂತೆ ನಡೆಯುವಂತಹ ಮಕ್ಕಳನ್ನು ಯಾವ ಪರಿಸ್ಥಿತಿಯು ಕೆಳಗಡೆ ಕರೆದುಕೊಂಡು ಬರಲು ಸಾಧ್ಯ ಇಲ್ಲ. ಅಂದ ಮೇಲೆ ಶ್ರೀಮತದಂತೆ ನಡೆಯಲು ನಿಮಗೆ ಬರುತ್ತದೆ ತಾನೆ? ಒಳ್ಳೆಯದು. ಕುಮಾರರು ಈಗ ಏನನ್ನು ಮಾಡುತ್ತೀರಾ? ಕುಮಾರರಿಗೆ ಮಧುಬನದಿಂದ ನಿಮಂತ್ರಣ ಬಂದಿತ್ತು. ಮಧುಬನದಲ್ಲಿ ಕುಮಾರರಿಗೆ ವಿಶೇಷವಾಗಿ ಪಾಲನೆಯನ್ನು ನೀಡಲಾಯಿತು. ನೋಡಿ, ನೀವೆಲ್ಲರೂ ಎಷ್ಟು ಮುದ್ದಿನ ಮಕ್ಕಳಾಗಿದ್ದೀರಾ. ಈಗ ಮುಂದೆ ಏನನ್ನು ಮಾಡುತ್ತೀರಾ? ತಂದೆಯ ಪಾಲನೆಗೆ ರೆಸ್ಪಾಂಡ್ ಅನ್ನು ಕೊಡುತ್ತೀರಾ ತಾನೆ? ಮಧುಬನದಿಂದ ವಾಪಸ್ ಹೋದ ತಕ್ಷಣ ಲೌಕಿಕದವರಂತೆ ಆಗಿ ಬಿಡುತ್ತೀರೇನು? ಮಧುಬನಕ್ಕೆ ಬಂದಾಗ ಮಧುಬನದವರಂತೆ ಜೀವನವನ್ನು ನಡೆಸುವುದು, ವಾಪಸ್ ಹೋದ ತಕ್ಷಣ ಲೌಕಿಕದವರಂತೆ ಆಗುವುದು, ಈ ರೀತಿ ಮಾಡುವುದಿಲ್ಲ ತಾನೆ? ಈ ರೀತಿ ನೀವು ಜೀವನವನ್ನು ನಡೆಸುವುದಿಲ್ಲ ತಾನೆ? ಮಧುಬನದಲ್ಲಿ ಬಹಳಷ್ಟು ಖುಷಿಯಲ್ಲಿ ಇದ್ದೀರಾ. ಮಾಯೆ ದಾಳಿಯಿಂದ ಸುರಕ್ಷಿತರಾಗಿದ್ದೀರಾ. ಮಧುಬನದಲ್ಲೂ ಕೂಡ ನನ್ನ ಬಳಿ ಮಾಯೆ ಬಂತು ಎಂದು ಹೇಳುವವರು ಯಾರೂ ಇಲ್ಲ ತಾನೆ? ಯಾರಾದರೂ ಇದ್ದೀರೇನು? ಕೆಲವರು ಇದ್ದೀರೇನು? ಮಧುಬನದಲ್ಲೂ ಕೂಡ ನಾನು ಪರಿಶ್ರಮವನ್ನು ಪಡಬೇಕಾಯಿತು ಎಂದು ಹೇಳುವವರು ಯಾರಾದರೂ ಇದ್ದೀರೇನು? ಮಧುಬನದಲ್ಲಿ ಯಾರೂ ಪರಿಶ್ರಮವನ್ನು ಪಡುವ ಅವಶ್ಯಕತೆ ಇಲ್ಲ. ಅಂದ ಮೇಲೆ ಮಧುಬನದಲ್ಲಿ ಸುರಕ್ಷಿತರಾಗಿದ್ದೀರಾ. ಒಳ್ಳೆಯದು. ಬಾಪ್ತಾದ ಖುಷಿ ಪಡುತ್ತಾರೆ. ಈಗ ಇಂತಹ ಸಮಯ ಬರುತ್ತದೆ, ಆಗ ಯುವಕರ ಗ್ರೂಪ್ನ ಮೇಲೆ ಗೌರ್ಮೆಂಟ್ನವರ ಗಮನ ಕೂಡ ಹೋಗುತ್ತದೆ. ಆದರೆ ಯಾವಾಗ ನೀವು ವಿಘ್ನ ವಿನಾಶಕರಾಗುತ್ತೀರೋ ಆಗ ಗೌರ್ಮೆಂಟ್ನ ಗಮನ ನಿಮ್ಮ ಕಡೆ ಬರುತ್ತದೆ. ವಿಘ್ನ ವಿನಾಶಕ ಅನ್ನುವುದು ಯಾರ ಹೆಸರಾಗಿದೆ? ವಿಘ್ನ ವಿನಾಶಕ ಅನ್ನುವುದು ನಿಮ್ಮೆಲ್ಲರ ಹೆಸರಾಗಿದೆ ತಾನೆ? ವಿಘ್ನಕ್ಕೆ ನಿಮ್ಮ ಸಮ್ಮುಖಕ್ಕೆ ಬರಲು ಸಾಹಸವೇ ಇಲ್ಲ. ಯಾವ ಕುಮಾರರನ್ನು ಎದುರಿಸುವಷ್ಟು ಸಾಹಸ ವಿಘ್ನಕ್ಕೆ ಇಲ್ಲ. ಆದ್ದರಿಂದ ನಿಮಗೆ ವಿಘ್ನ ವಿನಾಶಕರು ಎಂದು ಕರೆಯಲಾಗುತ್ತದೆ. ವಿಘ್ನ ಬಲೆ ಸೋಲಲಿ, ಆದರೆ ವಿಘ್ನ ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಆಗಬಾರದು. ವಿಘ್ನ ವಿನಾಶಕರಾಗುವಂತಹ ಸಾಹಸ ನಿಮ್ಮಲ್ಲಿ ಇದೆ ತಾನೆ? ಅಥವಾ ಪುನಃ ವಾಪಸ್ ಮನೆಗೆ ಹೋದ ನಂತರ ದಾದಿಗೆ ಪತ್ರವನ್ನು ಬರೆಯುವುದಿಲ್ಲ ತಾನೆ? ದಾದಿ, ಮಧುಬನದಲ್ಲಿ ನಾನು ಬಹಳ ಚೆನ್ನಾಗಿದ್ದೆ, ಇಲ್ಲಿಗೆ ಬಂದ ಮೇಲೆ ನನಗೆ ಏನಾಯಿತೋ ಗೊತ್ತಿಲ್ಲ ಎಂದು ಪತ್ರವನ್ನು ಬರೆಯುವುದಿಲ್ಲ ತಾನೆ? ಕೇವಲ ಖುಷಿಯ ಸಮಾಚಾರವನ್ನು ಬರೆಯಿರಿ. ನಾನು ಓಕೆ ಆಗಿದ್ದೇನೆ ಅಂದರೆ ನಾನು ಚೆನ್ನಾಗಿದ್ದೇನೆ, ನಾನು ವೆರಿ ಗುಡ್ ಆಗಿದ್ದೇನೆ, ನನ್ನ ಜೀವನದಲ್ಲಿ ಎಲ್ಲವೂ ಚೆನ್ನಾಗಿ ನಡೆಯುತ್ತಿದೆ, ನಾನು ವಿಘ್ನ ವಿನಾಶಕ್ಕಾಗಿದ್ದೇನೆ ಅನ್ನುವ ಶಬ್ದವನ್ನು ಪತ್ರದಲ್ಲಿ ಬರೆಯಿರಿ. ಬಹಳ ಉದ್ದವಾದ ಪತ್ರವನ್ನು ಬರೆಯಬೇಡಿ. ಓಕೆ ಅನ್ನುವ ಒಂದು ಶಬ್ದವನ್ನು ಪತ್ರದಲ್ಲಿ ಬರೆಯಿರಿ. ಒಳ್ಳೆಯದು. ಮಧುಬನದವರ ವಿಶೇಷತೆಯನ್ನು ನೋಡಿ. ಮಧುಬನದವರ ವಿಶೇಷತೆ ಬಾಪ್ತಾದರವರ ಬಳಿ ಬಂದು ತಲುಪಿದೆ. ಮಧುಬನದವರು ತಮ್ಮ ಚಾರ್ಟ್ ಅನ್ನು ಬಾಪ್ತಾದರವರಿಗೆ ಕಳಿಸಿದ್ದರು. ಬಾಪ್ತಾದರವರ ಬಳಿ ಮಧುಬನದವರ ಚಾರ್ಟ್ ಬಂದು ತಲುಪಿದೆ. ಬಾಪ್ತಾದ ಎಲ್ಲಾ ಮಕ್ಕಳು ಆಜ್ಞೆಯನ್ನು ಪಾಲನೆ ಮಾಡುವಂತಹ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ಎಲ್ಲಾ ಮಕ್ಕಳನ್ನು ನೋಡುತ್ತಾರೆ. ಮಕ್ಕಳಿಗೆ ವಿಶೇಷವಾಗಿ ತಂದೆ ಕಾರ್ಯವನ್ನು ನೀಡಿದ್ದರು ಮತ್ತು ಮಕ್ಕಳು ಯವ್ವ ರೆಡಿಯಾಗಿ ಕಾರ್ಯವನ್ನು ಮಾಡಿದ್ದೀರಾ, ಅದಕ್ಕೋಸ್ಕರ ವಿಶೇಷವಾಗಿ ತಂದೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಪ್ರತಿಯೊಬ್ಬರು ಸ್ಪಷ್ಟವಾಗಿ ತಮ್ಮ ಚಾರ್ಟ್ ಅನ್ನು ಬರೆದಿದ್ದಾರೆ ಎಂದು ದಾದಿ ತಿಳಿಸುತ್ತಿದ್ದಾರೆ. ಈ ರಿಸಲ್ಟ್ ಅನ್ನು ನೋಡಿ ನೀವು ಎಲ್ಲರಿಗೂ ಕ್ಲಾಸ್ ಅನ್ನು ಮಾಡಿ ಎಂದು ದಾದಿಗೆ ಬಾಪ್ತಾದ ತಿಳಿಸುತ್ತಿದ್ದಾರೆ. ತಮ್ಮ ಸ್ಥಿತಿಯ ಬಗ್ಗೆ ಚೆನ್ನಾಗಿ ಚಾರ್ಟ್ ಅನ್ನು ಬರೆದಿದ್ದಾರೆ, ಅದಕ್ಕೋಸ್ಕರ ಬಾಪ್ತಾದ ಎಲ್ಲಾ ಮಕ್ಕಳಿಗೂ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ. ಸತ್ಯ ಮನಸ್ಸುಳ್ಳಂತಹ ಮಕ್ಕಳನ್ನು ನೋಡಿ. ಮಾಲೀಕ ಆದಂತಹ ತಂದೆ ಸದಾ ಒಲಿಯುತ್ತಾರೆ. ಒಳ್ಳೆಯದು. ನಾಲ್ಕೂ ಕಡೆ ಇರುವಂತಹ ಬಾಪ್ತಾದರವರ ಆಜ್ಞಾಕಾರಿ ಮಕ್ಕಳಿಗೆ ಸದಾ, ವಿಘ್ನ ವಿನಾಶಕ್ಕಾದಂತಹ ಮಕ್ಕಳಿಗೆ ಸದಾ, ಶ್ರೀಮತದಂತೆ ನಡೆಯುವಂತಹ ಮಕ್ಕಳಿಗೆ, ಪರಿಶ್ರಮದಿಂದ ಮುಕ್ತ ಆಗಿರುವಂತಹ ಮಕ್ಕಳಿಗೆ ಸದಾ, ಖುಷಿಯಲ್ಲಿ ಹಾರುತ್ತಿರುವಂತಹ ಮಕ್ಕಳಿಗೆ ಮತ್ತು ಅನ್ಯರನ್ನು ಹಾರಿಸುವಂತಹ ಮಕ್ಕಳಿಗೆ, ಸರ್ವ ಖಜಾನೆಯಿಂದ ಭಂಡಾರವನ್ನು ಭರ್ಪೂರ್ ಮಾಡಿಕೊಳ್ಳುವಂತಹ ಮಕ್ಕಳಿಗೆ, ಇಂತಹ ಪರಮಾತ್ಮ ತಂದೆಯ ಸಮೀಪದಲ್ಲಿರುವಂತಹ ಮಕ್ಕಳಿಗೆ ಮತ್ತು ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತಾದಂತಹ ಮಕ್ಕಳಿಗೆ ಬಹಳಷ್ಟು ನೆನಪು, ಪ್ರೀತಿ ಹಾಗೂ ನಮಸ್ತೆ. ಕುಮಾರರಿಗೆ ವಿಶೇಷವಾಗಿ ಎಂದೂ ಸುಸ್ತಿಲ್ಲದೆ ಯವ್ವರೆಡಿ ಆಗಿರಿ ಅನ್ನುವ ವರದಾನವನ್ನು ತಂದೆ ನೀಡುತ್ತಿದ್ದಾರೆ. ಜೊತೆ ಜೊತೆಗೆ ಸದಾ ಹಾರುವ ಕಲೆಯಲ್ಲಿ ಹಾರುವಂತವರಾಗಿ ಎಂದು ಬಾಪ್ತಾದ ವಿಶೇಷವಾಗಿ ಕುಮಾರರಿಗೆ ನೆನಪು, ಪ್ರೀತಿಯನ್ನು ತಿಳಿಸುತ್ತಿದ್ದಾರೆ. ಬಾಪ್ತಾದರವರಿಗೆ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಬಾಪ್ತಾದ ಡೈಮಂಡ್ ಹಾಲ್ನಲ್ಲಿ ಕುಳಿತಿರುವಂತಹ ಎಲ್ಲಾ ಸೋದರ ಸೋದರಿಯರಿಗೂ ದೃಷ್ಟಿಯನ್ನು ಕೊಡುವುದಕ್ಕೋಸ್ಕರ ಸಂಪೂರ್ಣ ಡೈಮಂಡ್ ಹಾಲ್ ಅನ್ನು ಸುತ್ತಾಡಿದರು. ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಬಹಳಷ್ಟು ಪ್ರೀತಿಯನ್ನು ನೀಡುತ್ತಾರೆ. ಬಾಪ್ತಾದರವರಿಗೆ ಪ್ರತಿಯೊಂದು ಮಗುವಿನ ಬಗ್ಗೆ ಬಹಳಷ್ಟು ಪ್ರೀತಿ ಇದೆ ಎಂದು ಈ ರೀತಿ ತಿಳಿದುಕೊಳ್ಳಬೇಡಿ. ಬಾಪ್ತಾದ ನನ್ನನ್ನು ಕಡಿಮೆ ಪ್ರೀತಿ ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ. ಬಾಪ್ತಾದರವರಿಗೆ ನನ್ನ ಬಗ್ಗೆ ಕಡಿಮೆ ಪ್ರೀತಿ ಇದೆ ಎಂದು ಎಂದೂ ತಿಳಿದುಕೊಳ್ಳಬೇಡಿ. ಭಲೆ ನೀವು ಪರಮಾತ್ಮ ತಂದೆಯನ್ನು ಮರೆಯಬಹುದು, ಆದರೆ ಪರಮಾತ್ಮ ತಂದೆ ನಿರಂತರ ಪ್ರತಿಯೊಂದು ಮಗುವಿನ ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಏಕೆಂದರೆ ಬಾಪ್ತಾದ ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ನೋಡುತ್ತಾರೆ. ಬಾಪ್ತಾದರವರ ಸಮ್ಮುಖದಲ್ಲಿ ಪ್ರತಿಯೊಂದು ಮಗುವಿನ ವಿಶೇಷತೆ ಸದಾ ಕಾಣಿಸುತ್ತಿರುತ್ತದೆ. ಒಂದು ವಿಶೇಷತೆ ಇಲ್ಲದೆ ಇರುವಂತಹ ಯಾವ ಮಕ್ಕಳು ಇಲ್ಲಿ ಇರಲು ಸಾಧ್ಯ ಇಲ್ಲ. ಪ್ರತಿಯೊಂದು ಮಗು ವಿಶೇಷ ಮಗು ಆಗಿದೆ. ಆದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ಕೆಲವೊಮ್ಮೆ ಮರೆಯುತ್ತಾರೆ. ತಂದೆ ಎಂದೂ ಕೂಡ ಒಂದು ಮಗುವನ್ನು ಮರೆಯುವುದಿಲ್ಲ. ಅಂದ ಮೇಲೆ ನೀವೆಲ್ಲರೂ ಸ್ವಯಂ ಅನ್ನು ಸದಾ ನಾನು ವಿಶೇಷ ಆತ್ಮ ಆಗಿದ್ದೇನೆ ಮತ್ತು ವಿಶೇಷ ಕಾರ್ಯಕ್ಕೆ ನಿಮಿತ್ತ ಆಗಿದ್ದೇನೆ ಎಂದು ತಿಳಿದುಕೊಂಡು ಪುರುಷಾರ್ಥದ ಮಾರ್ಗದಲ್ಲಿ ಮುಂದೆ ಹೋಗಿ. ಒಳ್ಳೆಯದು. ಇಂದಿನ ವರದಾನ ಆಗಿದೆ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ, ಅನ್ಯರನ್ನು ಆತ್ಮದ ದೃಷ್ಟಿಯಿಂದ ನೋಡುವಂತಹ ಆತ್ಮಿಕ ಗುಲಾಬಿಗಳಾಗಿ. ಆತ್ಮಿಕ ಗುಲಾಬಿ ಅಂದರೆ ಯಾರಲ್ಲಿ ಸದಾ ಆತ್ಮಿಕ ಸುಗಂಧ ಇರುತ್ತದೆಯೋ ಅವರೇ ಆತ್ಮಿಕ ಗುಲಾಬಿ ಆಗಿದ್ದಾರೆ. ಆತ್ಮಿಕ ಸುಗಂಧ ಉಳ್ಳಂತವರು ಎಲ್ಲಿ ನೋಡಿದರೂ ಕೂಡ, ಯಾರನ್ನು ನೋಡಿದರೂ ಕೂಡ, ಎಲ್ಲರ ಭ್ರುಕುಟಿಯ ಮಧ್ಯದಲ್ಲೂ ಅವರು ಆತ್ಮವನ್ನೇ ನೋಡುತ್ತಾರೆ. ಆತ್ಮಿಕ ಗುಲಾಬಿಗಳು ಎಂದೂ ಶರೀರವನ್ನು ನೋಡುವುದಿಲ್ಲ. ಅಂದ ಮೇಲೆ ಸ್ವಯಂ ಅನ್ನು ಸದಾ ಆತ್ಮಿಕ ಸ್ಥಿತಿಯಲ್ಲಿ ನೀವು ಸ್ಥಿತ ಮಾಡಿಕೊಳ್ಳಬೇಕು. ಸ್ವಯಂ ಸದಾ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಮತ್ತು ಅನ್ಯರನ್ನು ಆತ್ಮದ ರೂಪದಲ್ಲಿ ನೋಡಬೇಕು. ಹೇಗೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ತಂದೆಯಾಗಿದ್ದಾರೋ ಅದೇ ರೀತಿ ಪರಮಾತ್ಮ ತಂದೆ ಈ ಹೂದೋಟ ಕೂಡ ಸರ್ವಶ್ರೇಷ್ಠ ಹೂದೋಟ ಆಗಿದೆ. ಈ ಹೂದೋಟದ ವಿಶೇಷ ಶೃಂಗಾರ ಅಂದರೆ ಆತ್ಮಿಕ ಗುಲಾಬಿಗಳಾದ ನೀವೆಲ್ಲರೂ ಆಗಿದ್ದೀರಾ. ಮಕ್ಕಳಾದ ನೀವು ಈ ಹೂದೋಟದ ವಿಶೇಷ ಶೃಂಗಾರ ಆಗಿದ್ದೀರಾ. ನಿಮ್ಮ ಆತ್ಮಿಕ ಸುಗಂಧ ಅನೇಕ ಆತ್ಮರ ಕಲ್ಯಾಣವನ್ನು ಮಾಡುತ್ತದೆ. ನೀವು ಆತ್ಮಿಕ ಸುಗಂಧ ಉಳ್ಳಂತಹ ಆತ್ಮರಾಗಿದ್ದೀರಾ. ನೀವು ಅನೇಕ ಆತ್ಮರ ಕಲ್ಯಾಣಕ್ಕೆ ನಿಮಿತ್ತ ಆಗಿದ್ದೀರಾ. ಇಂದಿನ ಶ್ಲೋಗನ್ ಆಗಿದೆ, ಮರ್ಯಾದೆಯನ್ನು ಬಿಟ್ಟು ಯಾರಿಗಾದರೂ ಸುಖವನ್ನು ಕೊಟ್ಟರೆ ಅದು ಕೂಡ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತದೆ. ನಾವು ಅನ್ಯರಿಗೆ ಸುಖವನ್ನು ಕೊಡುವುದಾದರೆ ಈಶ್ವರನ ಶ್ರೀಮತದಂತೆ ನಡೆದು ಈಶ್ವರನ ಮರ್ಯಾದೆಯ ರೇಖೆಯ ಒಳಗಡೆ ಇದ್ದು ಅನ್ಯರಿಗೆ ಸುಖವನ್ನು ಕೊಡಬೇಕು. ಒಂದು ವೇಳೆ ಅನ್ಯರಿಗೆ ಸುಖವನ್ನು ಕೊಡುವುದಕ್ಕೋಸ್ಕರ ಈಶ್ವರನ ಮರ್ಯಾದೆಯನ್ನು ಉಲ್ಲಂಘನೆ ಮಾಡಿಬಿಟ್ಟರೆ, ನಾವು ಅನ್ಯರಿಗೆ ಸುಖವನ್ನು ಕೊಟ್ಟರೂ ಕೂಡ ಆ ಸುಖ ನಮ್ಮ ದುಃಖದ ಖಾತೆಯಲ್ಲಿ ಜಮಾ ಆಗುತ್ತದೆ, ಆಗ ನಮ್ಮ ಜೀವನದಲ್ಲಿ ದುಃಖ ಜಾಸ್ತಿ ಆಗುತ್ತದೆ. ಆದ್ದರಿಂದ ಶ್ರೀಮತವನ್ನು ಉಲ್ಲಂಘನೆ ಮಾಡಿ ಯಾರಿಗೂ ಸುಖವನ್ನು ಕೊಡಬಾರದು. ಒಳ್ಳೆಯದು. ಓಂ ಶಾಂತಿ.